ಆರಾಧಕರಾದ್ದರಿಂದ ಅವರು ಹೊರಗೆ ಬರಬೇಕಾದ್ರೆ ಗೋಗಳನ್ನು ಹಿಡಿಬೇಕು ನಾವು, ಗೋಗ್ರಹಣವನ್ನು ಮಾಡಿಬಿಡೋಣ. ಗೋಗ್ರಹಣ ಮಾಡಿದರೆ ಪಾಲ್ಯ ವಿರಾಟರಾದರೆ ಗೋಗಳು ಹಿಡಿಬೇಕು, ಪಾಲ್ಯ ಅವ್ರು ಬಿಡಿಸಕ್ಕೆ ಅಂತ ಬಂದೇ ಬರ್ತಾರೆ. ಆಶ್ರಯ ಅಲ್ಲಿದ್ದ ಮೇಲೆ ಆಪತ್ತು ಬಂದಾಗ ಅವ್ರು ಬರಲೇಬೇಕು, ಬರ್ತಾರೆ, ಸಿಕ್ಕಿಬಿಡ್ತಾರೆ, ಓ ನಾವು ತಂತ ಕೂಯ್ಬಿಟ್ರೆ ಮುಗಿದು. ಇಷ್ಟೇ ಅವ್ರ ವಿಚಾರ. ಹೊರತಲ್ಲಿ ಹೇಗೆ ಉಪಾಯ ಮಾಡಿದ್ದಾರೆ ನೋಡಬೇಕು. ಗೊತ್ತು, ಗೋವುಗಳನ್ನು ಹಿಡಿದರೆ ಅದಕ್ಕೋಸ್ಕರ ಪಾಂಡವರು ಹೊರಗೆ ಬಂದೇ ಬರುತ್ತಾರೆ. ಇದು ಸಿದ್ಧಾಂತ ಇದೆ. ತಕ್ಷಣ ಎಲ್ಲ ಮೀಟಿಂಗ್ ದುರ್ಯೋಧನ ಎಲ್ಲರೂ ಕೇಳಿದ್ರಂತೆ, ಭೀಷ್ಮ ದ್ರೋಣರು ಒಪ್ಪಿಕೊಂಡ್ರಂತೆ. ಇದು ಭಾರಿ ಆಶ್ಚರ್ಯ. ಅವರ್ಯಾಕೆ ಒಪ್ಕೋಬೇಕಾಗಿತ್ತು ಅಂದರೆ, ಅವರಿಗೆ ಗೋವುಗಳನ್ನು ಹಿಡಿಯೋದ್ರಲ್ಲಿ ತಾತ್ಪರ್ಯ ಇಲ್ಲ, ವಿರಾಟ್ ರಾಜನ ಸೋಲ್ಸಕ್ಕೆ ಅವರಿಗೆ ಆಗಿರಲಿಲ್ಲ ಎಂದು ಕೂಡ. ಭೀಷ್ಮರಿಗೆ ವಿರಾಟ್ ರಾಜ ಸೋಲ್ಸಕ್ಕಾಗಿದ್ದಲ್ಲಿ ಕೀಚಕ ಕಾಪಾಡ್ತಾ ಇದ್ದ, ಕೀಚಕರು ಶಿವನ ವರ ಅದಕ್ಕಾಗಿರಲಿಲ್ಲ. ಅವನ ಲಿಸ್ಟ್ ಇತ್ತಂತೆ, ಜರಾಸಂಧ, ಕೀಚಕ, ಕಂಸ, ಕಿರ್ಮೀರ, ಬಕ, ಇವರು ಯಾರು ಇವರು ಸೋಲ್ದೇ ಇದ್ದವರು, ಅವನ್ನೆಲ್ಲ ಕೊಂದಾಕಿ ಭೀಮಸೇನೇ. ಅಂದ್ರೆ ಇವರವ್ರಿಗೆ ಯಾರ್ಯಾರ ಕೈಲೂ ಆಗಿದ್ದಿಲ್ಲ ಅಂತವ್ರನ್ನೆಲ್ಲ ಭೀಮಸೇನ ಕೊಂದಾಕಿದ್ದಾರೆ. ನಮಗೊಂದು ಚಾನ್ಸ್ ಸಿಕ್ಕಿದೆ ಈಗ. ನಚೇದ್ ವಿರಾಟ ವನತಂ ನಮಯಿಷ್ಯಾಮಹೇ ವಯಂ. ಇವರಿಗೆ ಅವನು ಸೋತಿಲ್ಲ, ಒಳ್ಳೆ ಅವಕಾಶ ಸಿಕ್ಕಿದೆ, ವಿರಾಟರನ್ನು ಸೋಲಿಸಿ ಬರೋಣ. ಅಲ್ಲಿ ಪಾಂಡವರಿದ್ರೆ ಭಾರಿ ಅನುಕೂಲ, ಇಲ್ಲದೆ ಹೋದರೆ ವಿರಾಟ ರಾಜ ಸಿಗ್ತಾನೋ, ದೊಡ್ಡ ರಾಜ ವಶ ಆಗಿಬಿಡುತ್ತ ನಮಗೀಗ, ಅದಕ್ಕೋಸ್ಕರ ಹೋಗೋಣ ಅಂತ ಅವರು ಶುರು ಮಾಡಿದ್ರಂತೆ. ಇದು ಹೊರಗಿನ ಕಾರಣ, ಒಳಗಿನ ಕಾರಣ ಕಲ್ಯಾವೇ ದುರ್ಯೋಧನ ಸಹವಾಸ ಅವರನ್ನು ಆ ಥರ ಮಾಡ್ತಾ ಇದೆ. ಗೋಗಳನ್ನು ಹಿಡಿಯೋದು ಹೊಡೆಯೋದು ಅಂತ ಹೇಳಿದ್ರೆ ಮಹಾಪಾಪ ಅದು. ಅವರಿಗೆ ಅಂತ ದುಷ್ಟನ ಸಹವಾಸದಿಂದ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ದುರ್ಬುದ್ಧಿ ಬಂದಿತ್ತು, ಹಾಗೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ದುರ್ಯೋಧನ ಎಲ್ಲ ಎದುರು, ಈ ಸುಶರ್ಮ ಅಂತ ಒಬ್ಬನು ತ್ರಿಗರ್ತರ ಸಂಸಪ್ತಕರ ರಾಜ, ಅವನು ತ್ರಿಗರ್ತ ದೇಶಕ್ಕೆ ಒಡೆಯ, ಅವರು ಸಂಸಪ್ತಕರು ಅಂತ ಹೆಸರು. ಈ ಕುಮಾರವ್ಯಾಸ ಸಂಸಪ್ತಕರು ಅಂತ ಮಾಡಿದ್ದಾನೆ, ಸಪ್ತಕರಲ್ಲ, ಸಂಸಪ್ತಕರು ಅಂತ ಅವರಿಗೆ ಹೆಸರು. ಅದರಿಗೆ ತ್ರಿಗರ್ತ ದೇಶದ ಒಡೆಯರು, ಮತ್ಸ್ಯ ದೇಶಕ್ಕೂ ತ್ರಿಗರ್ತ ದೇಶಕ್ಕೂ ವೈರ. ಆದ್ದರಿಂದನೇ ಅವನೇನು ಮಾಡಿದ, ಎಷ್ಟೋ ಸಲ ಸೋತಿರ್ತಾರೆ ವಿರಾಟರನ್ನು ಯುದ್ಧಕ್ಕೆ ಹೋಗ್ಬಿಟ್ಟು ಅವ್ರು ಸೋತಿರ್ತಾರೆ, ಅಕಸ್ಮಾತ್ ಕೀಚೆಗೆ ಸತ್ತು ಹೋಗಿದ್ದರೆ ನಮಗೆಲ್ಲ ಚಾನ್ಸ್ ಬರುತ್ತೆ ಅಂತ ಆಸೆಯಿಂದ ಅವನು ಹೇಳ್ತಾನೆ. ನಾವು ಅವನ ಮೇಲೆ ಮೊದಲಿಂದ ದ್ವೇಷ ಸಾಧಿಸ್ತಾ ಇದ್ದೇವೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ದಕ್ಷಿಣ ದಿಕ್ಕಿಗೆ ಹೋಗಿ ನಾನು ಗೋವನ್ನು ಸೆರೆ ಹಿಡಿತೇನೆ, ಉತ್ತರ ದಿಕ್ಕಿಗೆ ಹೋಗಿ ನೀವು ಮುಂದಿನ ಸೆರೆ ಹಿಡೀರಿ ಅಂತೆಲ್ಲ ಪ್ಲಾನ್ ಮಾಡ್ಕೋತಾರೆ. ಒಂದೇ ದಿವಸ ಹೋಗಬಾರ್ದು, ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಾರೆ. ಒಂದೇ ದಿವಸ ಹೋಗಿಬಿಟ್ರೆ ಒಂದೇ ದಿವಸ ಒಂದು ಕಡೆ ಹೋಗೋದು, ಇನ್ನೊಂದು ದಿವಸ ಬರೋದು ಯಾರಿಗೂ ಗೊತ್ತಿರೋದಿಲ್ಲ. ಆಗ ರಿಯಲಿ ಚಾಲೆಂಜಿಂಗ್ ಆಗುತ್ತೆ ಅವರಿಗೆ, ಹೊರಗೆ ಬರಲೇಬೇಕಾಗತ್ತೆ. ಅಕಸ್ಮಾತ್ ಒಂದು ದಿವಸಕ್ಕೆ ಹೋದ್ರು ವಿರಾಟ್ ರಾಜ ಅಷ್ಟೇ ಬಂದ, ಏನೋ ಕೆಲಸ ಆಗಿ ಹೋಗ್ಬಿಡ್ತು, ಏನೋ ಒಂದಾಯ್ತು ಅಂತ ತಿಳ್ಕೊಂಬೋಣ. ಪಾಂಡು ಹೊರಗೆ ಬರದೇ ಇರ್ಬೋದು ಅವತ್ತೇನು ದಿವಸ. ಆದ್ರೆ ಅವ್ರು ಇನ್ನೊಂದು ಕಡೆ ಬರೋದು ಗೊತ್ತಿಲ್ಲ, ಆದ್ದರಿಂದ ಒಂದಕ್ಕೆ ಹೋದ್ರೆ ಎಲ್ಲ ಬಂದ್ಬಿಡ್ತಾರೆ ಹೊರಗಡೆಗೆ. ನಮ್ಮ ಮಾರದ ಈ ಕಡೆ ಹೋಗ್ಬಿಟ್ರೆ ಪಾಂಡವರೊಳಗಿದ್ದ ಹೊರಲೆ ಬರಲೇಬೇಕಾಗತ್ತಾಗ ಈ ತಂತ್ರವನ್ನು ಮಾಡ್ತಾರೆ. ಮಾಡಿ ಎಲ್ಲ ಹಿಡಿಲಿಕ್ಕೆ ಅಂತ ಹೊರಟೋಗ್ತಾರೆ. ಆಕ್ರಮಣ ದಕ್ಷಿಣ ದಿಕ್ಕಿನಿಂದ ಒಂದು ಗುಂಪು, ಉತ್ತರ ದಿಕ್ಕಿನಿಂದ ಒಂದು ಗುಂಪು, ದಕ್ಷಿಣ ದಿಕ್ಕಿನ ಅಟ್ಯಾಕ್ ಮಾಡಿದವರು ಸುಶರ್ಮಾದಿ ಸಂಸಪ್ತಕರು, ಇಲ್ಲಿ ಹೋಗಿದ್ದು ಭೀಷ್ಮದ್ರೋಣಾದಿ ಸಮೇತ ದುರ್ಯೋಧನ, ಕರ್ಣ, ಅಶ್ವತ್ಥಾಮ, ಕೃಪ ಎಲ್ಲರೂ ಇದ್ದಾರೆ. ಈ ಸನ್ನಿವೇಶದಲ್ಲಿ ಹೊಸದಾಗಿ ಪ್ರಸಂಗ ನಡೀತಾ ಇದೆ. ಕೆದರೆಲ್ಲ ವಿರಾಟ್ ರಾಜನ ಊರು ಯಾವುದು ಅಂತ ಪ್ರಶ್ನೆ. ವಿರಾಟ್ ರಾಜ ಎಲ್ಲಿದ್ದ, ಇವತ್ತು ಎಲ್ಲಿತ್ತು ಅಂತ ನಮ್ಮ ಯೋಚನೆ. ನಮ್ಮ ಜನ ಬಿಡೋದಿಲ್ಲ, ಯಾವ ಊರು ನೋಡಿದ್ರು ಊರು ಹೊಡೆದು ವಿರಾಟ್ ರಾಜನ ಊರೇ ಅಂತ ಹೇಳ್ಬಿಡ್ತಾರೆ, ಬಿಡೋದಿಲ್ಲ ಅವರು. ನಮ್ಮ ಕರ್ನಾಟಕ ಎರಡ್ಮೂರು ಕಡೆ ತೋರಿಸ್ಬಿಡ್ತಾರೆ, ಇಲ್ಲೇ ಪಾಂಡವರು ವನವಾಸಕ್ಕೆ ಬಂದಿದ್ದು ಅಂತ, ಇಲ್ಲಿ ಹಿಡಿಂಬ ಇತ್ತಾರೆ, ಇಲ್ಲೇ ಇದ್ದಿದ್ದು ಅಂತ ಹೇಳಿ, ಎಲ್ಲ ಇಡೀ ಮಹಾಭಾರತ ರಾಮಾಯಣ ಎಲ್ಲ ಊರಲ್ಲೇ ಆಗಿದೆ ಅಂತ ಅವರು ವಾದ. ಈ ಸ್ಥಳ ಪುರಾಣಗಳಲ್ಲಿ ಏನೇನೋ ಸೇರಿಸಿಬಿಟ್ಟಿರ್ತಾರೆ. ಇವರಿಗೆ ಒಂದು ವಿಷಯ ಗೊತ್ತಿಲ್ಲ, ದುರ್ಯೋಧನ ಹೇಳಿದ್ದಾನೆ ಪಾಂಡವರ ಅಜ್ಞಾತವಾಸ ಕಾಲಕ್ಕೆ ತುಂಬಾ ದೂರ ಇರಬಾರದು ಅಂತ ಹೇಳಿದ್ದಾನೆ. ಸೊ ದಕ್ಷಿಣ ದೇಶಕ್ಕೆ ಬರೋ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಅತ್ಯಂತ ಹತ್ತಿರದ ರಾಜ್ಯದಲ್ಲಿ ವಾಸ ಮಾಡಬೇಕು, ಹಿಡಿಲಕ್ಕೆ ಅನುಕೂಲ ಆಗಬೇಕಾದ್ರೆ ಹುಡುಗರೆಲ್ಲ ಇಲ್ಲಿ ಆಟ ಆಡ್ತಿರ್ತಾರೆ, ಹೋಗಿ ನೀವು ಹನುಮಂತನಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ಹೇಳಿದ್ರೆ ಸಾಧ್ಯವಾಗೋದಿಲ್ಲ, ಇಲ್ಲೇ ಇರಬೇಕು ಅವರು. ಅಷ್ಟು ಅದರಿಂದ ದುರ್ಯೋಧನ ಟ್ಯಾಕ್ಟಿಕ್ಸ್ ದೂರ ಹೋಗಾಗಿಲ್ಲ, ಅವರು ಹತ್ತಿರದಲ್ಲೇ ಇರಬೇಕು. ಪ್ರಸಿದ್ಧ ನೃಪತೆಯೇ ಪ್ರಸಿದ್ಧ ರಾಜನ ಆಸ್ಥಾನ ಇರಬೇಕು ಅಂತ ಹೇಳಿದ್ದಾನೆ. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ತಲೆಕೆಳಗಾರ ಸಿಗೋದಿಲ್ಲ, ಅದು ಇದೆಯಲ್ಲ ಹಾವೇರಿ ಹತ್ತಿರ ಹಾನಗಲ್ ಅಂತೇಳಿ ಅದನ್ನು ವಿರಾಟ್ ರಾಜ ಅವರು ಕರೀತಾರೆ. ಆ ಲಕ್ಷಣ ಯಾವುದೂ ಇಲ್ಲ, ತಪ್ಪು ತಪ್ಪದು. ಇನ್ನೊಂದು ಕಾರಣ ಇದೆ, ಛೋಟಾ ಕುರುಕ್ಷೇತ್ರ ಜೈಪುರದ ಹತ್ರ ಬರುತ್ತೆ, ಅಲ್ಲಿದ್ದು ಪಾಂಡವ ವಿರಾಟ್ ರಾಜ ರಾಜ್ಯ ಅಂದ್ರೆ ಅದು ಒಂದು. ಅಲ್ಲಿ ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣ ಎರಡೇ ಯಾಕೆ ಮಾಡಿದ್ರು? ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಪೂರ್ವಗ್ರಹಣ ಪೂರ್ವ ಗೋಗ್ರಹಣ ಯಾಕೆ ಮಾಡಲಿಲ್ಲ, ಪಶ್ಚಿಮ ಗೋಗ್ರಹಣ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ನಮಗೆ ನಾಲ್ಕು ದಿಕ್ಕಿಗೆ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ ಕೇಳಿದರೆ, ಈ ಇದು ನಮ್ಮ ಇಲ್ಲೇನಾಗಿದ್ರೆ ಹಾಗೆ ಮಾಡಬೇಕಾಗಿತ್ತು, ನೈವಾಗಿ ನಾಲ್ಕು ದಿಕ್ಕಿಗೆ ಬರಬೇಕಾಗಿತ್ತು ಅವರು. ಆದರೆ ನಾಲ್ಕು ದಿಕ್ಕಿಗೆ ಹೋದ ಎರಡೇ ದಿಕ್ಕಿಗೆ ಯಾತಕ್ಕೆ ಹೋದರು ಅಂದರೆ ಜಾಗ್ರಫಿ ಕರೆಕ್ಟಾಗಿ ಅಲ್ಲಿದೆ. ಯಾಕೆ ಗೊತ್ತಾ, ಎರಡು ದಿಕ್ಕಿಗೆ ಬೆಟ್ಟಗಳಿವೆ, ಅಲ್ಲಿ ಹೋಗಾಗಿಲ್ಲ. ಅಲ್ಲಿ ಹಸುಗಳು ಮೇಯಿಸಲಿಕ್ಕೆ ಅಂತ ಹೋಗ್ತಾರೆ, ದೊಡ್ಡ ದೊಡ್ಡ ಬೆಟ್ಟಗಳು ಇರೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಎರಡು ಕಡೆ ಮಾತ್ರ ಹುಲ್ಲುಗಾವಲಿದ್ದಿತ್ತು. ಸೊ ಎರಡು ದಿಕ್ಕಿಗೆ ಮಾತ್ರ ಹೋದರು, ಇಲ್ಲಾಗ ಎಲ್ಲ ದಿಕ್ಕಿಗೆ ಹೋಗಬೇಕಾಗಿತ್ತು. ಹಾನಗಲ್ಲಾಗಿದ್ರೆ ಎಲ್ಲ ಕಡೆಯಿಂದ ಬರಬೇಕಾಗಿತ್ತು, ನಾಲ್ಕು ಗೋಗ್ರಹಣ ಆಗಬೇಕಾಗಿತ್ತು. ಎರಡೇ ಗೋಗ್ರಹಣಕ್ಕೆ ಅದೊಂದೇ ಕಾರಣ ಅಂದರೆ, ಸರಿಯಾಗಿ ಮಹಾಭಾರತದ ಜಾಗ್ರಫಿ ಇಷ್ಟು ವರ್ಷ ಆದರೂ ಕೂಡ ಅದರಲ್ಲಿ ವ್ಯತ್ಯಾಸ ಆಗಿಲ್ಲ. ಅದು ತುಂಬಾ ವಿಚಾರಗಳು ಬರುತ್ತೆ, ಅದು ಇದು ಇವತ್ತಿಗೂ ಬದಲಾಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ಎಲ್ಲೋ ಕುತ್ಕೊಂಡು ಬರೆದಿದ್ದಲ್ಲ, ಕೆಟ್ಟವರು ಬೆಂಗಳೂರು ವರ್ಣನೆ ಮಾಡ್ತಾ ಮಾಡ್ತಾ ಸಮುದ್ರ ತೀರದಲ್ಲಿ ಬೆಂಗಳೂರು ಇದೆ ಅಂತ ಹೇಳಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಎಲ್ಲೋ ಕೂತಿದ್ದಾನೆ ಒಬ್ಬ ಕವಿ, ಬೆಂಗಳೂರು ವರ್ಣನೆ ಮಾಡಬೇಕಾಗಿದೆ, ಏನು ಅಲೆಗಳು ಏನು ಸಮುದ್ರ ಹಾಗೆ ವರ್ಣನೆ ಮಾಡ್ತೀವಿ, ಏನು ಬೆಟ್ಟಗಳು ಅಂತ ವರ್ಣನೆ ಮಾಡಿದ್ರೆ ಊರು ಮಧ್ಯೆ ಎಲ್ಲ ಗುಳೆ ಹೊಡಿತಾನೆ ಅಂತ ಆಗಿಬಿಡುತ್ತೆ. ಆದರೆ ವೇದವ್ಯಾಸ ಅಷ್ಟು ಬರೆದಿದ್ದಾರಲ್ಲ, ಒಂದು ಕಡೆ ಇನ್ಫಾರ್ಮೇಶನ್ ತಪ್ಪಾಗೋದಿಲ್ಲ. ಯಾತಕ್ಕೆ? ಅದು ಯಾರೋ ಬರೆದಿದ್ದಲ್ಲ, ಸ್ವತಃ ಸರ್ವವನ್ನೂ ಬಲ್ಲಂತ ಸರ್ವಜ್ಞ ಭಗವಂತ ಬರೆದಿದ್ದಾದ್ದರಿಂದ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರಿ ಕಾಕ್ಷಾತ್ ಮಹಾಭಾರತ ಕೃದ್ಧವೇತ್ ಅನ್ನೋದು ಸ್ಪಷ್ಟವಾಗುತ್ತೆ. ಅಷ್ಟಾಯಿತು, ಎಲ್ಲ ದಕ್ಷಿಣ ಗೋಗ್ರಹಣಕ್ಕೆ ಹೊರಟವನು ಸುಶರ್ಮ ಹಿಡಿದು ಬಿಟ್ಟ. ಅಲ್ಲಿ ಲಕ್ಷ ಗೋವುಗಳಿದ್ವಂತ ಅದಕ್ಕೆ ಒಂದು ಲಕ್ಷ ಗೋವುಗಳನ್ನು ಅಲ್ಲಿ ಕಳಿಸಿದ್ದ. ಅಲ್ಲಿ ಹೋದ, ಹಿಡಿದು ಹಾಕಿದ, ಎಲ್ಲ ಹಿಡಿಯೋದು ಸುದ್ದಿ ಕಳಿಸೋದು, ಗೋಪಾಲಕರನ್ನು ಹೊಡೆದು ಬಡದು ಅವರಿಗೆ ನಾಮಗೆ ಹಾಕಿ ಕಳಿಸಿಕೊಟ್ರು, ಹೋಗಿನ ರಾಜಿಗೆ ಹೇಳು ಅಂತೇಳಿ. ಅದು ಚಾಲೆಂಜ್, ಗೋವನ್ನು ಹಿಡಿಸ್ತಾ ಬಿಡಿಸಲೇಬೇಕಾದ ಚಾಲೆಂಜ್. ಆಗಿನ ಕಾಲಕ್ಕೆ ದೊಡ್ಡ ಧರ್ಮ ಅದು. ಈ ಮಧ್ಯೆ ಬಂತು ಸುದ್ದಿ ಮುಟ್ಟಿತು, ವಿರಾಟ ರಾಜ ತಕ್ಷಣ ಎದ್ದ. ಒಂದು ಸ್ವಲ್ಪ ಕೂಡ ತಡಮ, ಇವತ್ತೇನು ಕೇರೆ ಮಾಡಿದಿಲ್ಲ ಬಗ್ಗೆ. ಒಂದು ಊರು ಕೊಂದು ಕೊಂದು ಲಾರಿಯ ತುಂಬಿಕೊಂಡು ಹೋಗ್ತಾನೆ ಇರ್ತಾರೆ, ಯಾರು ಆ ಕಡೆ ನೋಡಿಲ್ಲ ಅಂತ ತಿಳ್ಕೊಂಡು ಹೋಗಿಬಿಡ್ತಾರೆ. ಪಾಪ, ಎಷ್ಟು ಜಾಗ ಓದ್ತಾರೆ, ಎಂತೆಂಥ ಗೋಗಳನ್ನ ಕೊಲ್ತಾರೆ ಗೊತ್ತಾ? ಲಾರಿಗಳಲ್ಲಿ ಹೇಗೆ ಪ್ಯಾಕ್ ಮಾಡಿರ್ತಾರೆ ಅಂದರೆ ಅದೇ ಒಂದು ಹಿಂಸೆ. ಎಲ್ಲದ ಮುಗಿದಲ್ಲಿ ಒಟ್ಟಿಗೆ ಸೇರಿ ಜಾಯಿನ್ ಮಾಡಿರ್ತಾರಂತೆ, ಅಷ್ಟು ಸೇರಿಬಿಟ್ಟು ತಪ್ಪಿಸ್ಕೊಂಡು ಹೋಗ. ರಕ್ತ ಸುರಿತಿರುತ್ತಂತೆ ಪಾಪ, ಅದಕ್ಕೆ ನಿಲ್ಲ ಸ್ಥಾನವೂ ಅದಕ್ಕೆ ಇರೋದಿಲ್ಲ, ಎಷ್ಟೋ ದಿವಸದ ಆಹಾರವನ್ನು ಕೊಡೋದಿಲ್ಲ. ಒಂದ್ರ ಮೇಲೆ ಸತ್ತದ ಮೇಲೆ ಹೇಗೆ ಹೊತ್ತು ಆ ಒಟ್ಟಿರ್ತಾರಂತೆ ಒಂದ್ರ ಮೇಲೆ ಒಂದನ್ನು. ಭಯಂಕರ ಕಿರಾತಕರು ಅಂದರೆ ಕಿರಾತಕರೇ. ಆದರೆ ಹಿಂದಿನ ಕಾಲದಲ್ಲಿ ದೃಶ್ಯ ಸಾಧ್ಯ ಇರಲಿಲ್ಲ. ದುರ್ಯೋಧನಂಥವನು ಕೂಡ ಆಗಿನ ಕಾಲಕ್ಕೆ ಗೋವನ್ನು ಹಿಡಿಲಕ್ಕೆ ಸಾಧ್ಯವಾಯಿತೇ ಹೊರತು ಹೊಡಿಲಕ್ಕೆ ಕೊಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತಂತೂ ಮನೆ ಮನೆಯಲ್ಲಿ ಅಂತ ಹಿಂಸೆ ಆಗೋ ವಾತಾವರಣ, ಮನೆ ಬಂದ ನಾವೇನಂತ ಕೆಲಸ ಮಾಡದೇ ಇರಬಹುದು, ಮನೆ ಬಂದ ಬಂದು ಜೋರಾಗಿ ಹೊಡೆಯ ಸದ್ಯಾಸ್ತ ಅಂತ ಇದೆಯಲ್ಲ, ಜೋರ ಹೊಡೆದು ಓಡಿಸ್ತಾರೆ. ಕಾಲು ಮುರಿದ್ರೆ ಕುಂಟುಕೋತಾ ಹೋಗ್ತಾವ, ಪಾಪ ಹೊಡೆದು ಬಿಟ್ಟು ಎಷ್ಟೋ ಹೊಡೆದು ಬಿಟ್ರೆ ನಾಲ್ಕಾರ ಒದ್ದಾಡಬೇಕು ಗೋವುಗಳು. ಇವನು ಆಹಾರ ಹಾಕೋದಲ್ಲ, ಪೆಟ್ಟಾಗ್ತಾನಲ್ಲ ಎಂತ ಪಾಪಿ ಇವನು, ಹೇಳಿ ಕೇಳಿ ಮೂಕ ಪ್ರಾಣಿಗಳು ಅಂತಾನೆ ಹೆಸರು. ಅದು ಬಂದಿರೋದು ಒಳ್ಳೇದಕ್ಕೆ, ಕೆಟ್ಟದಕ್ಕೆ ಬರೋದೇ ಇಲ್ಲ ಪಾಪ. ಅದು ಗೋಮಯ ಹಾಕಿದ್ರೆ ಉಪಯೋಗ ಇದೆ, ಗೋಮೂತ್ರ ಹಾಕಿದ್ರೆ ಉಪಯೋಗ ಇದೆ ನಿಮಗೆ. ಅಂತ ಹೊತ್ತಲ್ಲಿ ಇಷ್ಟು ಹೊಡೆದ್ರೆ ಎಷ್ಟು ಪಾಪಿಷ್ಟರಾಗ್ತಾರೆ. ಹಿಡಿದ, ಸುದ್ದಿ ಹೋಯ್ತು. ತಕ್ಷಣ ಎದ್ದ ವಿರಾಟರಾಜ, ಅವನು ಅವನ ತಮ್ಮಂದಿರು ಅವನ ಮಕ್ಕಳು ಎಲ್ಲ ತಯಾರಾದರು, ಇಡೀ ಸೈನ್ಯ ತಯಾರಾಗ್ತಿದೆ, ಫುಲ್ ಸಜ್ಜಡ ಸೈನ್ಯ ಉಳಿತಾ ಇದ್ದಾನೆ ಪಾಪ, ಅವನೇನು ಸಾಮಾನ್ಯ ಹೋಗ್ತಾ ಇಲ್ಲ. ಗೋವುಗಳ ಬಗ್ಗೆ ಅಷ್ಟು ಗೌರವ ಅವರಿಗೆ, ಇಡೀ ಚತುರಂಗ ಬಲ ಸಮೇತನಾಗಿ ತಯಾರಾದ. ಇದನ್ನೆಲ್ಲ ಧರ್ಮರಾಜ ನೋಡ್ತಾ ಇದ್ದಾನೆ, ಬರ್ತಾನೆ. ನೋಡು ವಿರಾಟ ರಾಜ, ಭಾರಿ ದೊಡ್ಡ ಆಪತ್ತು ಬಂದಿದೆ, ಗೋವನ್ನು ಹಿಡಿಯೋದು ಅಂದರೆ ಭಾರಿ ದೊಡ್ಡ ತಪ್ಪು, ಪಾಪದ ಕೆಲಸ, ಅದನ್ನು ಬಿಡಿಸೋಕ್ಕೋಸ್ಕರ ಎಲ್ಲರೂ ಹೋರಾಡಬೇಕಾಗತ್ತೆ, ನಾನು ಬರ್ತೇನೆ ಅಂತ ಹೇಳಿದರೆ, ನಾನು ಬರ್ತೇನೆ. ಅದು ಕೇಳ್ತಾನೆ, ನೀನು ಸನ್ಯಾಸಿಗಳು ನೀವ್ಯಾಕೆ ಬರ್ತೀರಿ ಅಂತ ಕೇಳಿದರೆ, ಆಗ ಆತ ಕೋಟ್ ಮಾಡುತ್ತಾರೆ, ಬಹಳ ಇಂಪಾರ್ಟೆಂಟ್ ಅದು. ಇಂಥ ಗೋಬ್ರಾಹ್ಮಣ ಅರ್ಥೇ ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ ಆಪತ್ತು ಬಂದರೆ ಸನ್ಯಾಸಿಗಳು ಯುದ್ಧ ಮಾಡಬೇಕು. ಇದು ತುಂಬ ಜನ ಗೊತ್ತಿಲ್ಲ, ಅದು ಸನ್ಯಾಸಿಗಳು ಕೂಡ ಯುದ್ಧ ಮಾಡಬೇಕಾದ ಕರ್ತವ್ಯ ಇದೆ. ಆದ್ದರಿಂದ ಸನ್ಯಾಸಿ ಇರಬಹುದು ನಾನು, ಆದರೆ ಇದ್ದು ಗೋವುಗಳ ರಕ್ಷಣೆ ಹೋರಾಡೇ ಹೋರಾಡ್ತೇನೆ, ಬರ್ತೇನೆ ಅಂತೇಳಿ ತಯಾರಾದನಂತೆ. ವಿರಾಟ ರಾಜನ ಇನ್ನೂ ಸ್ವಲ್ಪ ಇದಾಯಿತು, ಸ್ವಾಮಿಗಳೇ ಮುಂದೆ ನಿಂತರೆ ಎಷ್ಟು ಧೈರ್ಯ ಬರುತ್ತೆ ಹೋಗೋರಿಗೆ, ಹೋರಾಟಗಾರರಿಗೆ ಬಹಳ ಶಕ್ತಿ, ಸಾವಿರಾರು ಬಹಳ ಶಕ್ತಿಯ ಜಾಸ್ತಿ ಆಗತ್ತೆ ಅವರಿಗೆ. ಆಗ ಹೇಳ್ತಾನೆ, ಅಲ್ಲ ವಿರಾಟ ರಾಜ, ನೀವು ಸ್ವಲ್ಪ ಯೋಚನೆ ಇಲ್ವಲ್ಲ ನಿನಗೆ, ಇಂಥ ದೊಡ್ಡ ಕೆಲಸಕ್ಕೆ ಹೊರಟಿದ್ದೀಯಲ್ಲ, ಬಹಳ ಮುಖ್ಯ ವ್ಯಕ್ತಿನ ಬಿಟ್ಟುಬಿಟ್ಟಿದೆಯಲ್ಲ ಅಂತ ಕೇಳ್ತಾನೆ. ಯಾರು ಅಂತ ಕೇಳ್ತಾನೆ, ಏನು ಹೇಳಬೇಕು ನಿನಗೆ, ಆ ಬಲ್ಲವ ಎಂಥ ವ್ಯಕ್ತಿ ಆತ, ಆತಿಲ್ಲದೆ ಹೋದರೆ ಜೀಮೂತನೇ ಕತೆ ಮುಗಿಸಿಬಿಡ್ತಿದ್ದ. ಅವತ್ತಿನ ದಿವಸ ಜೀಮೂತ ಮಲ್ಲನನ್ನು ಕೊಂದು ಇಡೀ ರಾಜ್ಯಕ್ಕೆ ನಿನಗೆ ಕ್ಷೇಮ ತಂದುಕೊಟ್ಟವನು ಬಲ್ಲವ ತಾನೆ, ಆತನ ಕರ್ಕೊಂಡು ಹೋಗಯ್ಯ, ಗೆದ್ದು ಬಿಡ್ತೀಯ ಅಂತ ಹೇಳಿದನೆ. ಯೋ ಕಂಕ, ಎಂಥ ಕೆಲಸ ಆಯಿತು, ಮೊದಲು ಕರ್ಕೊಂಡು ಹೋಗ್ತೇನೆ, ಬಿಟ್ಟುಬಿಟ್ಟಿದ್ದ ಎಲ್ಲ ಸರ್ವಮಲ್ಲನ ಬಿಟ್ಟು ಹೊರಟಾಗಿತ್ತು, ಎಲ್ಲ ಮಾಡಿಬಿಡ್ತಾನೆ. ಗೃಹಪೇಶಿಗೆ ಹೋಗಿ ಎಲ್ಲ ಇಟ್ಕೊಂಡು, ನಾಯಿ ನಡ್ಕೊಂಡು ಹೋಗಿರ್ತಾನೆ, ಬರೀನ ಸರ್ವಮೂಲ ಗ್ರಂಥನೇ ಇರೋದಿಲ್ಲ, ಅದು ಇಟ್ಕೊಳ್ಳಯ್ಯ ಅಂತ ಸಜೆಷನ್ ಕೊಡ್ತಾನೆ ಪಾಪ. ಯಾಕೆ ಧರ್ಮ ಆತ, ಧರ್ಮಕ್ಕೆ ಗೊತ್ತಾಗುತ್ತೆ ಎಲ್ಲಿ ಆನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಧರ್ಮ ಜ್ಞಾನದ ಸುಳಿವು ಸಿಗುತ್ತೆ, ಭೀಮನ ಗುರುತನ್ನು ಧರ್ಮರಾಜ ಹೇಳಿಕೊಡ್ತಾನೆ. ತಾನು ಬಂದರೆ ಕೆಲಸ ಆಗೋದು ಖಚಿತ ಅಲ್ಲ, ಭೀಮ ಬಂದರೆ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣ ಭೀಮನ ಕರೆದನಂತೆ ಭೀಮ ಒಂದೇ ಬಿಡ್ತಾನೆ. ಅದಕ್ಕೆಲ್ಲ ಮೊದಲ ಹೆಜ್ಜೆ ಭೀಮಸೇನ. ಅಷ್ಟೊತ್ತಿಗೆ ಸುಮ್ಮನೆ ಅವರಿಬ್ಬರನ್ನೇ ಯಾಕೆ ಬಿಡ್ತಿ ಅಂತ ಹೇಳ್ತಾನೆ. ನಕುಲ ಸಹದೇವರು ಇದ್ದಾರಲ್ಲ, ಆ ಗ್ರಾಂಥಿಕ ಅಂತ ಒಬ್ಬ, ತಂತಿಪಾಲ ಅಂತ ಒಬ್ಬ, ಅಶ್ವಪಾಲ, ಗೋಪಾಲ. ಗೋಪಾಲದ ಡಿಪಾರ್ಟ್ಮೆಂಟೇ ಆತಂದ ಆತ ಬರಲೇಬೇಕಲ್ಲ ಸಹದೇವ, ಆದ್ದರಿಂದ ಆತನ ಕರೆ, ಆತ ಬರ್ತಾನೆ, ಬಹಳಷ್ಟು ಜ್ಞಾನ ಇದ್ದಾನೆ. ನಕುಲ ಒಳ್ಳೆ ಅಶ್ವಾರೋಹಿ ಆತ, ಕುದುರೆಗಳನ್ನು ನೋಡಿಕೊಳ್ಳೋ ಸಾಮರ್ಥ್ಯ ಇದೆ, ಯುದ್ಧನೂ ಮಾಡ್ತಾನೆ. ಇದೆಲ್ಲ ನಿಂಗೆ ಹೇಗೆ ಗೊತ್ತು ಅಂದರೆ, ಪಾಂಡವ ಜೊತೆಗಿದ್ವಲ್ಲ ಎಲ್ಲರೂ ಕೂಡ, ಅದೊಂದು ಯಾವುದಕ್ಕೂ ಉತ್ತರ, ರೆಡಿಮೇಡ್ ಉತ್ತರ ಅದು ಒಂದು. ಎಲ್ಲ ಜೊತೆಗಿದ್ವಲ್ಲ, ಪಾಂಡವರ ಜೊತೆ ಒಟ್ಟಿಗೆ ವಾಸ ಮಾಡಿದ್ವಲ್ಲ, ನನಗೆಲ್ಲ ಗೊತ್ತಿದೆ. ಜನ ಒಬ್ಬರಿಗೆ ಚೆನ್ನಾಗಿ ಯುದ್ಧ ಮಾಡ್ತಾರೆ ಕರಿ ಅಂತೇಳಿದ್ರೆ ಕರ್ಕೊಂಡು ಹೊರಟು ಬಿಡ್ತಾನೆ. ಅಲ್ಲಿ ಹೋದರು. ಯುದ್ಧಕ್ಕೆ ಭಯಂಕರವಾದ ದೊಡ್ಡ ಸೈನ್ಯ, ಚತುರಂಗಬಲ, ಅವನು ಬಂದಿದ್ದಾನೆ ವೈಯಕ್ತಿಕ ಸೇಡು ತೀರಿಸಿಕೊಳ್ಳಕ್ಕೆ ಬಂದಿದ್ದಾನೆ. ಗೋಗಳ ನೆಪ ಅಷ್ಟೇನೆ, ಇವರು ಈ ಕಡೆಯಿಂದ ಅವರ ಆ ಕಡೆಯಿಂದ ವರ್ಣನೆ ಮಾಡ್ತಾರೆ. ರಾತ್ರಿಯ ವಾತಾವರಣ ಬಂತಂತೆ, ಧೂಳು ಎದ್ದು ಬಿಟ್ಟು ರಾತ್ರಿ ಆದಾಗ ಆಯ್ತಂತ. ಅಷ್ಟು ಭಯಂಕರವಾದಂತಹ ಇದು ಯುದ್ಧ ಶುರುವಾಗೇ ಬಿಡುತ್ತೆ. ಚಿತ್ರ ವಿಚಿತ್ರವಾದ ಹೋರಾಟವನ್ನು ಮಾಡ್ತಾರೆ ಆ ಯುದ್ಧದೊಳಗೆ. ದೊಡ್ಡ ಯುದ್ಧ ಅದು, ಒಂದೆಲ್ಲ ವರ್ಣನೆ ಮಾಡಕ್ಕೆ ಹೊತ್ತಿಲ್ಲ. ಆ ಯುದ್ಧದಲ್ಲಿ ಒಂದು ಸ್ಟೇಜಿನೊಳಗೆ ವಿರಾಟ್ ರಾಜನಿಗೆ ಬಹಳಷ್ಟು ಪೆಟ್ಟು ಬೀಳುತ್ತೆ. ಅವನ ಕಡೆಯವರೆಲ್ಲ ಸೋಲ್ತಾ ಹೋಗ್ತಾರೆ. ಅವನ ಆನೆ ಕುದುರೆಗಳಿಗೂ ಸಾಕಷ್ಟು ಪೆಟ್ಟು ಬೀಳುತ್ತೆ. ಸೈನ್ಯ ನಾಶವಾಗಲಿಕ್ಕೆ ಶುರುವಾಗುತ್ತೆ. ಅದಿದು ಯಾತಕ್ಕೆ, ಸುಶರ್ಮ ಡೇರುವ ಯುದ್ಧಕ್ಕೆ ಬರ್ತಾನೆ. ವಿರಾಟ್ ರಾಜನ ರಥವನ್ನು ಪುಡಿ ಮಾಡಿ ಹಾಕಿಬಿಡ್ತಾನೆ. ವಿರಾಟ್ ರಾಜನ ಸೆರೆ ಹಿಡಿತಾನೆ, ಕೈಕಾಲ್ಕಟ್ಟು ರಥದಲ್ಲಿ ಹಾಕೊಂಡೇ ಬಿಡ್ತಾನೆ, ಹಾಕೊಂಡು ಹೊರಟೇ ಬಿಡ್ತಾನೆ ಕಡೆಗೆ. ಅವನು ದೊಡ್ಡ ಗುರಿ ಸಾಧಿಸಬೇಕಾಗಿತ್ತೆ, ಅದನ್ನು ವಿರಾಟ್ ರಾಜನ ಸೇಡು ತಿರ್ಸ್ಕೋಬೇಕಾಗಿತ್ತು, ಹಾಕೊಂಡು ಹೊರಟೇ ಬಿಟ್ಟನಂತ ಆ ಕಡೆಗೆ. ಆಗ ಧರ್ಮರಾಜ ಭೀಮಸೇನ ಕರೀತಾನೆ, ಭೀಮಸೇನ ನೋಡಪ್ಪ ಏನಾಗಿದೆ, ಪಾಪ ನಮಗೆ ಅನ್ನ ಕೊಟ್ಟವನು ಇಷ್ಟು ದಿವಸ ಇಷ್ಟು ದಿವಸ ಕಾಪಾಡಿದ್ದಾನೆ, ಅವನು ನಾವು ಕೈ ಬಿಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ನೀನು ಹೋಗಿ ಬಿಡಿಸ್ಕೊಂಡು ಬಾ ಅಣ್ಣ. ಮೊದಲೇ ಹೋಗ್ತಿದ್ದೆ, ನೀನು ಸುಮ್ಮನೆ ಮೆಲ್ಲಿಗೆ ಯುದ್ಧ ಮಾಡಿದ್ದು ಮೊದಲು ಯಾವಾಗಲಂದ್ರೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತೀಯಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ, ಹೋಗ್ಲಾ ನಾನು ಈಗ ಬಿಡಿಸ್ಕೊಂಡು ಬರಲ್ಲ ಅಂತ ಕೇಳಿದ ತಕ್ಷಣ ಭೀಮಸೇನ ಬಿಡಿಸ್ಕೊಂಡು ಮುಂದೆ ಹೋಗಿ ಕಂಡವರಿಗೆಲ್ಲ ಧರ್ಮ ರಕ್ಷಣೆ ಕೊಡೋದಿಲ್ಲ, ಇಷ್ಟು ದಿವಸ ಕಾಪಾಡಿ ಒಂದು ವರ್ಷ ಇಟ್ಕೊಂಡಿದ್ದಾನೆ ಅದಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದಾರೆ. ಮತ್ತೆ ನಿತ್ಯ ದೇವ್ರ ಪೂಜೆ ಮಾಡಿ ಸಹಾಯ ಮಾಡುತ್ತೆ, ನಿತ್ಯ ಸಂಧ್ಯಾನೆ ಮಾಡಿ ಸಹಾಯ ಮಾಡ್ತಾರೆ, ಏನಿಲ್ಲ ಅವರೇ ಸಹಾಯ ಮಾಡ್ತಾರೆ ದೇವತೆಗಳು. ದೇವರ ಅನುಗ್ರಹ ಮಾಡಬೇಕಾದ್ರೆ ನಾವೇನಾದ್ರೂ ಮಾಡಿರಬೇಕಲ್ಲ, ಯೋಚನೆ ಮಾಡಬೇಕು. ನಾವು ಸಾಮಾನ್ಯವಾದ ಒಳ್ಳೆ ಮಾತು ಒಂದು ಏನಾದರೂ ಕೊಡದೆ ಹೋದರೆ ಕಂಡವರೇ ಏನ್ರಿ ಅವನು ನಾವು ಸ್ವಾಗತನೇ ಮಾಡೋದಿಲ್ಲ ಅಂತ ಬೈತಿರ್ತಾರೆ. ಇನ್ನು ದೇವತೆಗಳನ್ನು ಧರ್ಮವನ್ನು ಕೈಬಿಟ್ಟ ಜನಗಳನ್ನು ಯಾರು ಕಾಪಾಡ್ತಾರೆ? ಧರ್ಮರಾಜನ ಉತ್ತರ ಇಷ್ಟು ಇಟ್ಕೊಂಡಿದ್ದಾನೆ, ಪಾಪ ತುಂಬ ಧರ್ಮಾತ್ಮ ಪುಣ್ಯಾತ್ಮ, ಅವನು ಕೈಬಿಡಬಾರದು, ಹೋಗು ಅಂತ ಹೇಳಿದ ತಕ್ಷಣ ಭೀಮಸೇನ ಅಣ್ಣ ಈಗೋ ಹೊಲಟೆ ನೋಡು ಅಂತ ಎದ್ದೆ ನಿಂತ್ಕೊಂಡಂತೆ. ದೊಡ್ಡ ಮರ ಇತ್ತೊಂದು, ಕೈ ಚಾ ತಗೊಂಡಂತ ತೊಗೊಳಕ್ಕಂತ ಕೈ ಚಾಚಿದ್ರಂತೆ, ಕಿತ್ತು ಹೊಡಿಬೇಕು ಅಂತೇಳಿ. ಅಷ್ಟ ಧರ್ಮರಾಜ ಕೇಳ್ತಾನೆ, ಭೀಮಸೇನ ದಯವಿಟ್ಟು ಹಾಗೆಲ್ಲ ಯುದ್ಧ ಮಾಡಬೇಡ ನೀನು, ಹೀಗೆಲ್ಲ ಮರ ಎತ್ತಿದ್ರೆ ಗೊತ್ತಾಗ್ಬಿಡುತ್ತೆ ಭೀಮಸೇನ ಅಂತ ಹೇಳಿಬಿಟ್ಟು. ಧರ್ಮರಾಜನಿಗೆ ಭಯ, ವನಗಾತವಾಸ ಮುದೋಗಿಬಿಟ್ಟಿದೆ ಆಗ್ಲೇನೆ, ಇನ್ನೂ ಭಯ ಆತನಿಗೆ. ಆದ್ದರಿಂದ ನೋಡು ನೀ ಮರಗಿರ ಎತ್ತಬೇಡ, ಹಾಗೆಲ್ಲ ಯುದ್ಧ ಮಾಡಬೇಡ, ವಿರಾಟ್ ಆದ್ರೆ ಬಿಡಿಸು ಅಂತ ಹೇಳಿದೆ ಅಷ್ಟೇನೆ. ನೀನು ಮೆಲ್ಲ ಯುದ್ಧ ಮಾಡಬೇಕು, ಮೆಲ್ಲ ಯುದ್ಧ ಮಾಡೇ ಬಿಡಿಸಬೇಕು. ಒಂದು ಬಾರಿ ತಮಾಷೆ ಮಾತಾಡ್ತಾನೆ, ಹೇಗೆ ಯುದ್ಧ ಮಾಡಬೇಕು ಅಂದರೆ ಮನುಷ್ಯರು ಮಾಡಿದಾಗ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಮನುಷ್ಯರಲ್ಲ, ಅದು ಇಂಪಾರ್ಟೆಂಟ್ ಅದು, ನಾವು ಮನುಷ್ಯರಲ್ಲ, ದೇವತೆಗಳನ್ನ ನಾವೆಲ್ಲ ಕೂಡ ಮನುಷ್ಯರು ಮಾಡಿದಾಗ ಯುದ್ಧ ಮಾಡಬೇಕು. ಮಾಡಬೇಕಾದ್ರೆ ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರು ಆಟ ಆಡ್ತಿರ್ತಾರೆ, ತಾತ ಮೊಮ್ಮಗ ಆಡ್ತಾ ಇರ್ತಾರೆ, ತಾತ ಏನು ಫುಲ್ ಸ್ಪೆಲ್ ಆಗ್ಬಿಟ್ರೆ ಬೈದೋಗ್ಬಿಡ್ತಾನೆ ಮಗ, ಮೊಮ್ಮಗ ತಾತ ಜೊತೆ ಆಟಕ್ಕೆ ಬರೋದಿಲ್ಲ ಹೋಗು ಅಂತ ಹೋಗ್ಬಿಡ್ತಾನೆ. ಹೆಸರು ಸೋಲ್ಬೇಕು ಅವನು ತಾತ, ಅವಾಗ ಇಂಟ್ರೆಸ್ಟ್ ಬರುತ್ತೆ ಮೊಮ್ಮಗನಿಗೆ, ಏ ತಾತನ್ನೇ ಸೋಲಿಸಿಬಿಟ್ಟೆ ಅಂತ ಬರ್ತಾನೆ. ಅವಾಗ ಆಟ ಶುರುವಾಗುತ್ತೆ. ಒಂದು ಮ್ಯಾಚಿಂಗ್ ಅಂತ ಆಗಬೇಕಾದ್ರೆ ಏನೋ ಇರಬೇಕಲ್ಲ, ಎಷ್ಟೋ ಸರ್ತಿ ಇದೊಂದು ಭಾಳ ಯೋಚನೆ ಮಾಡಬೇಕು. ನೀನು ಹಾಗೆಲ್ಲ ಹೋಗಬೇಡ, ಜನ ಗೊತ್ತು ಬೇರೆ ಆಗಿಬಿಡುತ್ತೆ, ನೀ ಸಾಮಾನ್ಯ ರೀತಿಯಲ್ಲಿ ಯುದ್ಧ ಮಾಡಬೇಕು. ವಿರಾಟ್ ರಾಜನ ಬಿಡಿಸ್ಬೇಕು, ನಮಗೆ ಗೆಲುವು ಬರಬೇಕು, ಗೋವನ್ನು ಬಿಡಿಸ್ಬೇಕು ಅಷ್ಟೇ ಹೊರತು ನೀನು ಪೂರ್ತಿ ಶಕ್ತಿ ತೋರಿಸಕ್ಕೆ ಹೋಗಬೇಡ ಅಂತ ಹೇಳಿದ ತಕ್ಷಣ, ಆಯ್ತಣ್ಣ ನನಗೆ ಗೊತ್ತಿತ್ತು ಈಗ ಅಂತ ಹೇಳಿಬಿಟ್ಟು ಸಾಕು ಹೋಗ್ತೇನೆ ಅಂತ ಹೋದನಂತೆ ಭೀಮ. ಭೀಮನೇ ಏನು ಮಾಡಿದ್ರು ಭೀಮ ಭೀಮನೇನೆ, ಫೈರ್ ಎಷ್ಟು ಸಣ್ಣದಿದ್ರು ಫೈರೇ, ದೊಡ್ಡ ಬೆಂಕಿನೂ ಬೆಂಕಿನೇ, ಸಣ್ಣ ಬೆಂಕಿನೂ ಬೆಂಕಿನೇ. ಭೀಮಸೇನ ಹೋಗ್ತಾನೆ, ಎಂಥ ಸಾಹಸ, ಒಂದು ಕ್ಷಣದೊಳಗೆ ಗಾಳಿ ಬಿಸಿಲು ಏನಾಗುತ್ತೆ ನೋಡಿ, ಮರಗಿಡ ಉರುಳೋಗ್ಬಿಡುತ್ತೆ ಅಂತ ವ್ಯಕ್ತಿ ಭೀಮಸೇನ. ಹೋಗಿ ಯುದ್ಧ ಮಾಡಿ ಬರೀ ಬಿಲ್ಲು ಬಾಣ ಅಷ್ಟೇನೆ ಯುದ್ಧ ಮಾಡ್ತಾ ಇದ್ದಾನೆ. ಕ್ಷಣದೊಳಗೆ ಅವನಿಗೆ ಸುಶರ್ಮ ಎಷ್ಟು ಖುಷಿಯಾಗಿತ್ತು ಅಂದರೆ, ಇದನ್ನು ಮ್ಯಾಚಿಗೆ ಎದ್ದು ತಿಳ್ಕೊಬಿಟ್ಟಿದ್ದೆ ಹೆಚ್ಚು ಕಡಿಮೆ ಆಗಲೇನೆ, ಇನ್ನೇನು ಸೆಲೆಬ್ರೇಟ್ ಮಾಡೋ ಸ್ಥಿತಿಯಲ್ಲಿದ್ದಾಗಲೇನೆ ನೋಡ್ತಾನೆ, ಹೋತು ಅದರಲ್ಲಿ ಕಳಿಸಿ ಶುರುವಾಗುತ್ತೆ ತಮ್ಮ ಕಡೆಯವರು, ಸತ್ತು ಸತ್ತು ಬಿಡ್ತಾ ಇದ್ದಾರೆ ಜನಗಳು ನೋಡ್ತಾ ಇದ್ದಾನೆ, ಯಾರು ಏನಾಗುತ್ತೆ ನೋಡಿ, ತನ್ನ ಕಡೆ ಸತ್ತು ಸತ್ತು ಬಿಡ್ತಾ ಇರೋರು, ಬಾಣಗಳು ಬರ್ತಾ ಇದೆ, ದಬಾ ದಬಾ ಬಿಡ್ತಾ ಇದ್ದಾರೆ. ಭೀಮಸೇನಿಗೆ ಬಿಲ್ ವಿದ್ಯೆ ಬರುತ್ತಿದ್ದಲ್ಲ ತಿಳ್ಕೊಂಡವ್ರಿಗೆ ಉತ್ತರ ಅದು, ಒಂದು ಸರಾಸರ ಬಿತ್ತರಂತೆ, 6,000 ಜನ ಸತ್ತರಂತೆ, ಒಂದು 10 ನಿಮಿಷದಲ್ಲಿ 6,000 ಜನ ಸತ್ತೋದ್ರು ದುಷ್ಟರೆಲ್ಲ ಕೂಡ. ಅದನ್ನು ನೋಡಿದನಂತೆ, ಯಾರಪ್ಪ ಯುದ್ಧ ಮಾಡ್ತಿರೋದು ನೋಡ್ತಾನೆ, ಇಷ್ಟೊತ್ತಿದ್ದ ಯುದ್ಧ ಯಾರು ಮಾಡಿಲ್ವಲ್ಲ ಅಂತ ನೋಡಿದರೆ, ನೋಡ್ತಾನೆ ಭೀಮಸೇನನ್ನ, ಇಷ್ಟೊತ್ತೆಲ್ಲಿದ್ದ ಈತ ಅನ್ಕೊಂಡ್ರಂತೆ, ಇಷ್ಟೊತ್ತೆಲ್ಲಿದ್ದ ಈತ, ಇಷ್ಟೊತ್ತು ಆರಾಮಾಗಿ ಎತ್ಕೊಂಡು ಹೋಗಿದ್ವಿ, ಇಷ್ಟೊತ್ತೆಲ್ಲಿದ್ದವನೋ ಪುಣ್ಯಾತ್ಮ ಬಂದುಬಿಟ್ಟಿದ್ದಾನೆ. ಆ ಹೊಡೆತ ನೋಡಿದ್ರೆ ಗಾಬರಿ ಆಗದು ಸುಶರ್ಮನೆ, ಆ ಬೆಟ್ಟುಗಳೇ ಅಂಥದ್ದು ಅಸಾಧ್ಯವಾದ ಪೆಟ್ಟುಗಳು ನೋಡಿ, ತಕ್ಷಣ ರಥ ಹಿಂದಕ್ಕೆ ತಿರುಗಿಸ್ತಾನೆ. ಯುದ್ಧಕ್ಕೆ ಬಂದಂತೆ ಭೀಮಸೇನ ಯುದ್ಧ ಶುರು ಮಾಡ್ತಾನೆ. ಭೀಮನ ಮುಂದೆ ದೇವತೆಗಳಿಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವನ್ಯಾವ ಮೂಲೆ ಯುದ್ಧ ಮಾಡ್ತಾನೆ ಸುಶರ್ಮ. ಒಂದು 2-3 ಪೆಟ್ಟಿಗೆ ಕಟ್ಟಿ ರಥ ಪುಡಿ ಮಾಡಿ ಹಾಕ್ತಾನೆ, ಕುದುರೆಗಳನ್ನ ಕೊಂದು ಹಾಕಿಬಿಡ್ತಾನೆ, ಎಲ್ಲ ಬೋದೋಯ್ತು. ವಿರಾಟ್ ರಾಜ ಮೆಲ್ಲಕ್ಕೆ ಹಾಕಿ ಬಿಚ್ಚಿಕೊಂಡಂತೆ, ಅಷ್ಟೊತ್ತಿಗೆನೆ ಒಳ್ಳೆ ಧೈರ್ಯ ಬಂತು, ರಥದಿಂದ ಕೆಳಗೆ ಹಾರಿದನಂತೆ, ಹಾರಿ ಓಡಿ ಬರ್ತಾನೆ ಈ ಕಡೆ ಭೀಮನ ಕಡೆ ಓಡಿ ಬರ್ತಾನೆ. ಬಹಳ ಅಪೂರ್ವವಾದ ದೃಶ್ಯ ಅದು. ಒಂದು ಭೀಮನ ಆ ಒಂದು ಪರಾಕ್ರಮ ನೋಡಿದ ತಕ್ಷಣ, ವಿರಾಟ ರಾಜನ ವಯಸ್ಸು ಮರಿಬಾರದು, ಭೀಷ್ಮರ ವಯಸ್ಸಾತನದು, ತೇಷಾಂ ಸಮಾನೋ ವಯಸ್ಸಾ ವಿರಾಟ, 800 ವರ್ಷದ ಮುದುಕ ಪಾಪ, ರಥನಿಂದ ಚಂಗದ ಕೆಳಗಾರಿ ಬಂದುಬಿಟ್ಟನಂತೆ. ಇದು ಒಳ್ಳೆಯ ಸ್ಫೂರ್ತಿಯಿಂದ ಇರತಕ್ಕಂಥ ಜನಗಳನ್ನು ನೋಡಿದಾಗ ಉತ್ಸಾಹ ಬರುತ್ತೆ ನಮಗೆ, ತುಂಬಾ ಆಕ್ಟಿವ್ ಆಗಿರ್ತಾರ ನೋಡಿದ ತಕ್ಷಣ ನಾವು ಸ್ವಲ್ಪ ಓಡಾಡಬೇಕು ಅನ್ಸುತ್ತೆ. ಡಲ್ಲಾಗಿದ್ದವ್ರು ನೋಡಿ ಇನ್ನೂ ಡಲ್ಲಾಗಿಬಿಡ್ತೇವೆ. ಮೊದಲೇ ಡಲ್ಲು ಅವನೇನು ಅಲ್ಲಿರುತ್ತಾನೆ. ಯಾರ್ದ ಮನೆಗೆ ಹೋಗಿರ್ತೀರಿ, ಬೆಳಿಗ್ಗೆಲ್ಲ 4 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ಇವನು 8 ಗಂಟೆಗೆ ಎದ್ದ ಅಭ್ಯಾಸ ಇವನಿಗೆ. ಎದ್ದು ನೋಡಿಬಿಡ್ತಾನೆ ಪಾಪ, ನಿರ್ವಾಯಿಲ್ಲ, ತಾನೇ ಎದ್ದು ಹೋಗ್ತಾರೆ ಸ್ನಾನಕ್ಕೆ, ಏನು ಮಾಡಾಗಿಲ್ಲ ನೋಡಿ, ಏನು ಬೈದು ಬಿಡ್ತಾರೆ ಅಕಸ್ಮಾತ್ ಆಗಿ. ಆದ್ರೆ ಇನ್ನೊಬ್ರು ಇರ್ತಾನೆ ಪಾಪ, 4 ಗಂಟೆಗೆ ಏಳನೇ ಇರ್ತಾನೆ, ಯಾರ್ದ ಮನೆ ಹೋಗ್ತಾನೆ, ಎಲ್ಲ ನಿದ್ದೆ ಹೊಡಿತಿರ್ತಾರೆ, ತಾನು ಮುಸ್ಯಾಕೊಂಡು ಮರ್ಕೊಂಡ್ಬಿಡ್ತಾನೆ. ಯಾಕೆ ಅದಕ್ಕೆ ಸಾಧು ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಒಳ್ಳೆಯವ್ರ ಜೊತೆಗಿದ್ರೆ ಒಳ್ಳೆ ಸ್ಫೂರ್ತಿಯುತವಾಗಿ ಬದುಕುತ್ತೇವೆ, ಕೆಟ್ಟವ್ರ ಜೊತೆಗಿದ್ರೆ ಹಾಳಾಗಿ ಬಿಡುತ್ತೆ. ಒಳ್ಳೆ ಹುಡ್ಸ್ಕೂಲ್ ಯಾತ್ ಹುಡುಗನ ಸೇರಿಸ್ತಾರೆ, ಅವ್ನು ರ್ಯಾಂಕ್ ಬರ್ತಾನೆ ಅಂತ ಸೇರಿಸೋದಿಲ್ಲ. ಅವ್ರು ಒಳ್ಳೆ ಹುಡುಗರು ಇರ್ತಾರೆ, ನಮ್ಮ ಹುಡುಗ ಇದು 2nd ಕ್ಲಾಸ್ ಹೊರ 1st ಕ್ಲಾಸ್ ಬರ್ತಾನೆ, ಆ ಥರ ಒಂದು ಯೋಚನೆ ಮಾಡ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಯಾವಾಗಲೂ ನಮ್ಮ ಸಹವಾಸ ಒಳ್ಳೆಯವ್ರ ಜೊತೆ ಇರಬೇಕೇ ಹೊರತು ದುಷ್ಟರ ಜೊತೆಗೆ ಇರಬಾರದು ಅಂತ ವೃದ್ಧನಿಗೆ ಉತ್ಸಾಹ ಬಂತು. ಕೆಳಗೆ ಹಾರಿ ಬಂದನಂತೆ ಸುರಕ್ಷಿತ. ಇಷ್ಟೊತ್ತಿಗೆ ಸುಶರ್ಮನಿಗೆ ಏನೇನು ಓಡಕ್ಕೆ ಶುರು ಮಾಡಿಬಿಟ್ಟೆ. ಸುಶರ್ಮ ಭೀಮಸೇನ ಬಿಡ್ತಾನೆ, 2 ಹೆಜ್ಜೆಯಲ್ಲಿ ಸಿಗ್ತಾನೆ. ಸಿಂಹ ಕ್ಷುದ್ರಮುಖಂ ಯಥಾ ಅಂತ ಹೇಳುತ್ತಾರೆ. ದೊಡ್ಡ ಸಿಂಹ ಯಾವುದೋ ಒಂದು ಚಿಕ್ಕ ಪ್ರಾಣಿ ನಡೆದ ಗಪ್ಪ ಅಂತ ಹೇಳಿದಂತೆ ಭೀಮಸೇನ ಹಿಡಿದವನು 4 ಪೆಟ್ಟು ಎಳ್ಕೊಂಡ್ಬರ್ತಾನೆ. ಪೂರ್ತಿ ಸೀನ್ ಚೇಂಜ್ ಆಗೋಯ್ತು. ಒಂದು ಏನು ಅನ್ಕೊಂಡಿದ್ದು ಏನೋ ಆಗೋಯ್ತು. ಈಗ ಎಳ್ಕೊಂಡು ಬಂದುಬಿಟ್ಟು ಧರ್ಮರಾಜನ ಹತ್ರ ಬಿಟ್ಟು ಅಂತಾನೆ, ಅವನು ನೋಡಯ್ಯ ನಿನ್ನ ಕೊಂದು ಹಾಕಿಬಿಡ್ತಿದ್ದೆ, ಅಲ್ಲಿ ಒಬ್ಬ ಇದ್ದಾರೆ ಬಿಡಿಸಿಬಿಡ್ತಾರೆ ಅದಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ಧರ್ಮರಾಜ. ಯಥಾಪ್ರಕಾರ ಬಿಟ್ಟುಬಿಡು ಅಂತ ಹೇಳ್ತಾನಲ್ಲ, ಇಲ್ಲಿ ಕತೆ ಮುಗಿಸಿಬಿಡ್ತಿದ್ದೆ, ನನ್ನ ಕೈ ಸಿಕ್ಕರೆ ಬದುಕ್ತಿದ್ದಿಲ್ಲ ನೀನು. ಅಲ್ಲಿ ಒಬ್ಬ ಇದ್ದಾರೆ ಸಾಮಳು ಕೂತಿದ್ದಾರೆ, ಬಿಡಿಸೋದಿಲ್ಲ, ಅವ್ರು ಬಿಡಿಸಿಬಿಡ್ತಾರೆ ಪಾಪ. ಕಂಕ ಯತಿ ರೂಪದಲ್ಲಿ ಕೂತಿದ್ದಾನಲ್ಲ, ಅದಕ್ಕೆ ಅವರ ತೊಯ್ದು ಹಾಕ್ತೇನೆ ಅಂತ ಎತ್ತಿಕೊಂಡು ಬಂದು ಬಿಸಾಕಿಂದ ಅಂತ ಎಡೆಮರಿ ಕಟ್ಟಿಬಿಟ್ಟು ಒಳೋ ಅಂತ ಅಳುತ್ತಾನೆ ಅವನು, ಒದ್ದಾಡ್ತಿದ್ದಾನೆ. ಆಗ ಧರ್ಮರಾಜ ಬಿಟ್ಟುಬಿಡು ಬಿಟ್ಟುಬಿಡು ಅಂತ ಹೇಳ್ತಾನೆ. ಹಾಗೆಲ್ಲ ಬಿಡೋದಿಲ್ಲ ನಾನು ಅಂತ ಹೇಳ್ತಾನೆ. ಹಾಗೆಲ್ಲ ಬಿಡೋದಿಲ್ಲ, ನೀನು ಹೇಳ್ತಿ ಬಿಡ್ತೇನೆ, ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಏನು ಮಾಡಬೇಕು, ಅವನಿಂದ ಘೋಷಣೆ ಮಾಡಬೇಕು, ನಾನು ದಾಸ 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 ಅಂತ ಓಡಾಡಿಕೊಂಡಿದ್ರೆ ಬಿಡ್ತೇನೆ ಅಂತ ಹೇಳಿದ್ರೆ. ಆಚಾರ ಸಿದ್ಧಾಂತ ಅಂದ್ರೆ ಅದೇ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ. ದಾಸ ಅನ್ನು ಬಿಡುಗಡೆ ಆಗ್ತೀಯ, ಈಶಾ ಅನ್ನು ಹಾಳಾಗಿ ಹೋಗ್ತೀಯ ಅಂತ ಹೇಳುತ್ತ. ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ